ಆಕಾಶವಾಣಿ ಚಿತ್ರದುರ್ಗ. ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ,
ಮಳೆ ನೀರು ಕೊಯ್ಲು ಹಾಗೂ ನೈರ್ಮಲ್ಯವನ್ನು ಕುರಿತ ಪ್ರಾಯೋಜಿತ ಸರಣಿ.
ಪ್ರಾಯೋಜಕರು ಅರ್ಹ್ಯಂ ಬೆಂಗಳೂರು.
ಸರ್ವರಲ್ಲೂ ಸುರಕ್ಷಿತ ನಿರಂತರ ನೀರು ಹಾಗೂ ನೈರ್ಮಲ್ಯದ ಕುರಿತ ಜಾಗೃತಿ.
ಅರ್ಹ್ಯಂನ ಸಂಸ್ಕೃತಿ. ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ ಸರಣಿಯಲ್ಲಿ ಇಂದು ಮೇಲ್ಛಾವಣಿ ನೀರು ಕೊಯ್ಲು ಈ ಕುರಿತು ಮಳೆ ನೀರು ಕೊಯ್ಲು ತಜ್ಞ ಎನ್ ಜೆ ದೇವರಾಜರೆಡ್ಡಿ ಅವರೊಂದಿಗೆ ಮಾತುಕತೆ.
ಮಾಡಬೇಕು ಮಳೆ ನೀರಿನ ಸಂಗ್ರಹಣೆ, ಇದು ನಮ್ಮ ನಿಮ್ಮೆಲ್ಲರ ಹೊಣೆ.
ಭೂಮಿಗೆ ಇಂಗುವ ಜಲ ತುಂಬುವುದು ರೈತನಿಗೆ ಬಲ.
ದೇವರಾಜ ರೆಡ್ಡಿ ಅವರಿಗೆ ನಮಸ್ಕಾರ.
ನಮಸ್ಕಾರ ಸರ್.
ಈಗ ಮಳೆ ನೀರು ಕೊಯ್ಲು ಅಂದ್ರೆ ಏನು?
ಮಳೆ ನೀರು ಸುಗ್ಗಿ ಅಂದ್ರೆ ಮಳೆಗಾಲದಲ್ಲಿ ಬಿದ್ದಂತ ನೀರನ್ನು ಕೊಯ್ಲು ಮಾಡಿ ಇಟ್ಕೊಳ್ಳೋದು ಅನ್ನೋದು ಅರ್ಥ. ಮಳೆ ಕೊಯ್ಲು ಅಂತಂದ್ರೆ ಇದರಲ್ಲಿ ವಿಧಾನಗಳಿದೆ. ಒಂದು ನಮ್ಮ ಮೇಲ್ಛಾವಣೆ ಮಳೆ ನೀರು ಸಂಗ್ರಹಣೆ ಅಂತ ಹೇಳ್ಬೋದು. ನೆಕ್ಸ್ಟು ಕೊಳವೆ ಬಾವಿಗಳಿಗೆ ಜಲಮರುಪೂರ್ಣ ಅಂತ ಹೇಳ್ಬೋದು. ಮತ್ತೆ ಅಂತರ್ಜಲ ಪುನಶ್ಚೇತನ, ಚೆಕ್ ಡ್ಯಾಮ್ಗಳು, ಕೃಷಿ ಹೊಂಡಗಳು, ಬಿದ್ದಂತ ನೀರು ನಮ್ಮಲ್ಲೇ ಬಳಸ್ಕೊಳ್ತಕ್ಕಂಥದ್ದು ಒಂದು ಅರ್ಥ.
ಯಾಕೆ ಮಾಡಬೇಕು ಮಳೆ ನೀರು ಕೊಯ್ಲು ಅಂತ?
ಇವತ್ತು ಹಾಲಿನ ಬೆಲೆ 12 ರೂಪಾಯಿ ಆಗಿದ್ರೆ ನೀರಿನ ಬೆಲೆ 16 ರೂಪಾಯಿ,
15 ರೂಪಾಯಿಗೆ
ಹೋಗಿದೆ. ಮೊದಲು ನೀರಿಗೆ ಬೆಲೆ ಕಟ್ತಾ ಇರಲಿ, ಇವತ್ತು ನೀರಿಗೆ ಬೆಲೆ ಮಾರಬೇಕಾದ ಪರಿಸ್ಥಿತಿ ಬಂದಿದೆ. ನಮ್ಮಲ್ಲೇ ಸಿಗ್ತಕ್ಕಂಥ ಸಂಪನ್ಮೂಲ, ನಿಸರ್ಗ ಕೊಡ್ತಕ್ಕಂಥ ಸಂಪನ್ಮೂಲವನ್ನ ನಾವು ಬಳಸ್ಕೊಳ್ಳೋದು ಅದು ಒಂದು ತುಂಬಾ ಅತ್ಯವಶ್ಯಕವಾಗಿದೆ. ಯಾಕಂದ್ರೆ ಇಂದಿನ ದಿನಗಳಲ್ಲಿ ಅಂತರ್ಜಲ ಕಲುಷಿತ ಆಗಿದೆ, ಕೊಳವೆ ಬಾವಿ ವಿಷ ಆಗಿದೆ ನೀರು, ಮತ್ತೆ ನದಿ ಸರೋವರಗಳ ನೀರು ಬಯಾಲಜಿಕಲ್ ಕಂಟಾಮಿನೇಷನ್ ಬ್ಯಾಕ್ಟೀರಿಯಾಗಳಿಂದ ಇದಾಗಿದೆ. ಮಳೆ ನೀರು ಕೊಯ್ಲು ಮಾಡೋದ್ರಿಂದ ಶುದ್ಧ ನೀರು ಪಡೆಯಬಹುದು. ಅತಿ ಹೆಚ್ಚು ಮಳೆ ಬರಲಿ ಅಲ್ಲಿ ಒಂದು ಇದಾದ್ರೆ ಅತಿ ಕಡಿಮೆ ಬರ್ತಕ್ಕಂಥ ಜಾಗದಲ್ಲಿ ಮಳೆ ನೀರಿನ ಸದುಪಯೋಗವನ್ನು ಪೂರ್ತಿ ಪಡೆಯಬಹುದು.
ಈ ಮಳೆ ನೀರನ್ನ ನಾವು ಕೊಯ್ಲು ಮಾಡಿದ್ದೇ ಆದ್ರೆ ಯಾತಕ್ಕೆಲ್ಲ ಬಳಸಬಹುದು ಅಂತ?
ಇದರಲ್ಲಿ ಒಂದನೆಯದು ಮೇಲ್ಛಾವಣೆ ಮಳೆ ನೀರು ಸಂಗ್ರಹಣೆ. ಚಾವಣೆ ಮೇಲೆ ಬೀಳ್ತಕ್ಕಂಥ ಮಳೆ ನೀರನ್ನು ನಾವು ಜೋಪಾನವಾಗಿ ಮಲಿನ ಆಗದಾಗೆ ಆ ನೀರನ್ನ ಸೇಫ್ ಆಗಿ ಪೈಪ್ಗಳ ಮುಖಾಂತರ ಕೆಳಗಿಳಿಸಿ ಪೈಪ್ಗಳಲ್ಲಿ ನೀರನ್ನ ಸೋಸಿ ಆ ನೀರನ್ನ ತೊಟ್ಟಿಗಳಲ್ಲಿ ಸಂಪಂತೆ ಅಂತ ಕರಿತೀವಲ್ಲ, ತೊಟ್ಟಿಗಳಲ್ಲಿ ಸಂಗ್ರಹಿಸೋದಕ್ಕೆ ಮೇಲ್ಛಾವಣೆ ಮಳೆ ನೀರು ಸಂಗ್ರಹಣೆ ಅಂತ ಹೇಳ್ಬೋದು. ಬೇಸಿಗೆ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಬಳಕೆಗೆ, ಅವತ್ತಿನ ಬಳಕೆಗೆಲ್ಲ ಮುಂದಿನ ದಿನಗಳಲ್ಲಿ ಬಳಕೆಗೋಸ್ಕರ ಈ ನೀರನ್ನ ಬಳಸಬಹುದು.
ಕುಡಿಬಹುದು ಅದನ್ನ, ಅಥವಾ ಅಡುಗೆ ಮಾಡೋದಕ್ಕೆ ಅಥವಾ ಬಟ್ಟೆ ಒಗೆಯೋದಕ್ಕೆ ಯಾವುದಕ್ಕೆ ಬಳಸಬಹುದು?
ಹೌದು, ಈ ಒಂದು ಮೇಲ್ಛಾವಣೆ ಮಳೆ ನೀರಿನ ಉಪಯೋಗ ಈಗ ಬೇರೆ ನೀರಿನ ಮೂಲ ಅಷ್ಟು ಚೆನ್ನಾಗಿಲ್ಲ ಅನ್ನುವಾಗ ಮಳೆ ನೀರಂತೂ ಒಂದನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಮಳೆ ನೀರು ಕುಡಿಯಲಿಕ್ಕೆ ಅಡುಗೆಗೆ ಸೀಮಿತವಾಗಿ ಇರ್ತದೆ, ಅಷ್ಟು ಶುದ್ಧವಾದಂಥ ನೀರು, ಅದರಲ್ಲಿ ಯಾವುದೂ ಅನುಮಾನಗಳಿಲ್ಲ, ಕುಡಿಯಲಿಕ್ಕೆ ಯಾವುದೂ ಮುಜುಗರ ಇಲ್ಲ. ಯಾಕಂದ್ರೆ ಇದು ಸಾವಿರಾರು ವರ್ಷಗಳಿಂದ ಭೂಮಿ ಹುಟ್ಟಿದಾಗಿಂದಲೂ ಮಳೆ ನೀರನ್ನೇ ಕುಡಿತಾ ಬಂದಿದ್ದಾರೆ.
ಇವತ್ತಿನ ದಿನ ನಾವು ತುಂಬಾ ಪ್ರಧಾನವಾಗಿ ಮೇಲ್ಛಾವಣಿಯಲ್ಲಿ ಮಳೆ ನೀರಿನ ಕೊಯ್ಲು ಮಾಡೋದು ಹೇಗೆ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ನಮಗೆ ಒದಗಿಸ್ಕೊಡ್ಬೋದು. ಈಗ ಮೇಲ್ಛಾವಣಿ ಅಂದ್ರೆ ನಾವು ಟೆರೇಸ್ ಅಂತ ಏನ್ ಕರಿತೀವಿ ಅದೇ ಆಗ್ಬೇಕು. ಎಷ್ಟು ದೊಡ್ಡದಿರಬೇಕು ಟೆರೇಸು? ಮೇಲ್ಛಾವಣಿ ನೀರನ್ನ ಸಂಗ್ರಹ ಮಾಡ್ಲಿಕ್ಕೆ ನಮ್ಮ ಮೇಲ್ಛಾವಣಿ ಎಷ್ಟು ದೊಡ್ಡದಿರಬೇಕು ಅಂತ?
ಆಶ್ರಯ ಮನೆಯಲ್ಲಿ ಬದುಕ್ತಕ್ಕಂಥವನಿಗೆ 10 ಅಡಿ ಅಗಲ 20 ಅಡಿ ಉದ್ದ ಇರ್ತದೆ. ಇನ್ನು ಮಿಡಲ್ ಕ್ಲಾಸ್ ನವರದು 30-40-60-40 ಸೈಟ್ ಇರ್ತದೆ. ಇನ್ನು ದೊಡ್ಡವರು ಅಂದ್ರೆ ಬಂಗ್ಲೋ ಸೈಟ್ಸ್ ಇರ್ತದೆ. ಇನ್ನು ಇಂಡಸ್ಟ್ರಿ ಅಪಾರ್ಟ್ಮೆಂಟ್ ಅವ್ರದ್ದು ದೊಡ್ಡ ದೊಡ್ಡ ವಿಸ್ತೀರ್ಣವಾದ
ಜಾಗಿದ್ರೆ ಯಾರು ಬೇಕಾದ್ರೂ
ಮಾಡಬಹುದು. ಅದ್ರ ಆ ಜಾಗದಲ್ಲಿ ಬೀಳ್ತಕ್ಕಂಥ ಮಳೆಗೆ ಅವಲಂಬಿಸಿ ಆ ನೀರು ಕಲೆಕ್ಟ್ ಮಾಡಬಹುದು.
ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ದ್ರೆ ಬಳ್ಳ, ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ, ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ. ದೊಡ್ಡೋರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ. ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು, ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು. ಕೇಳೋ ಗಾದೆಯ ಈ
ಮಳೆ ನೀರು ಸಂಗ್ರಹಣೆ ಮಾಡುವಾಗ ಮಳೆಗಾಲದ ದಿನಗಳಲ್ಲಿ ನಮ್ಮ ಮೇಲ್ಛಾವಣಿ ಚೆನ್ನಾಗಿರಬೇಕು. ಛಾವಣಿ ನೀರು ಸಂಗ್ರಹಣೆ ಮಾಡುವಾಗ ಛಾವಣಿಯನ್ನು ಬೇರೆ ಉಪಯೋಗಕ್ಕೆ ಬಳಸ್ಕೂಡ್ದು.
ಈ ಮೇಲ್ಛಾವಣಿಯನ್ನು ಹೇಗೆ ಸಿದ್ಧ ಮಾಡಬೇಕು ನಾವು?
ಮೇಲ್ಛಾವಣಿ ಕ್ಲೀನ್ ಆಗಿರಬೇಕು. ಫಸ್ಟ್ ಕಂಡೀಷನ್, ಟೆರೇಸ್ನ ಎಷ್ಟು ಸಾಧ್ಯನೋ ಕಸ ಗಿಸ ಹೊಡೆದು ಟೆರೇಸ್ನ ತೊಳೆದು ಅಚ್ಚುಕಟ್ಟಾಗಿಡಬೇಕು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಟೆರೇಸ್ಗೆ ಒಂದು ಸುಣ್ಣ ಹೊಡಿತಕ್ಕಂಥ ಒಂದು ಅಭ್ಯಾಸ,
ಎಲ್ಲ ಸುಣ್ಣ
ಲೇಪನ ಮಾಡಬೇಕು. ಬಣ್ಣದಲ್ಲಿ ಲೆಡ್ಡು ಬೇರೆ ಬೇರೆ ಅಂಶಗಳು ಸೇರಿಕೊಳ್ಳುತ್ತೆ. ಸುಣ್ಣ ಆದರೆ ನಮಗೆ ಪರಿಸರ ಸ್ನೇಹಿ, ಸುಣ್ಣ ಹೊಡೆಯೋದ್ರಿಂದ ಬಿಲ್ಡಿಂಗ್ ಲೈಫ್ ಕೂಡ ಹೆಚ್ಚಾಗುತ್ತೆ, ಬಿಲ್ಡಿಂಗ್ ಶಾಖ ಜಲಗಳನ್ನು ಕಡಿಮೆ ಮಾಡುತ್ತೆ, ಮತ್ತು ಬ್ಯಾಕ್ಟೀರಿಯಾಸ್ ಇದ್ದರೂ ಸತ್ತೋಗುತ್ತೆ. ಹಾಗಾಗಿ ಸುಣ್ಣ ಹೊಡಿತಕ್ಕಂಥದ್ದು ಒಂದು ಅಭ್ಯಾಸ ಒಳಗಿನ ಗೋಡೆಗಳಿಗೆ. ಇದು ಟೆರೇಸ್ ಆದರೆ ಸಪೋಸ್ ಅಂಚಿನಿಂದ ಆಗ್ಬೋದು.
ಈಗ ಮಳೆ ನೀರು ಕೊಯ್ಲನ್ನು ಟೆರೇಸ್ ಮನೆ ಇದ್ದವ್ರು ಮಾತ್ರ ಮಾಡೋಕ್ಕೆ ಸಾಧ್ಯವ?
ಈಗ ಅಂಚಿನ ಮನೆಯವ್ರಿಗೆ ಇನ್ನೂ ಈಸಿ, ಅವ್ರಿಗೇನು ದೊಡ್ಡ ಕೆಲಸನೇ ಇಲ್ಲ.
ಓ, ಸುಲಭನ ಅವ್ರಿಗೆ?
ಅವ್ರಿಗೆ ಇನ್ನೂ ಸರಳ ಆ್ಯಕ್ಚುಲಿ.
ಹೇಗೆ?
ಜಸ್ಟ್ ಒಂದು ಪರಕೆ ತಗೊಂಡೆಲ್ಲ ಕಸ ಹೊಡೆದ್ಬಿಟ್ಟು ಅಷ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ರೆ ಸಾಕು. ದೋಳು ಮತ್ತೊಂದು ಎಲ್ಲ ಒಂದೇ ಮಳೆಯಲ್ಲಿ ಬೇಗ ಹೊರಗೆ ಬಂದ್ಬಿಡುತ್ತೆ. ಫ್ಲಾಟ್ ರೂಫ್ ಅಂದರೆ ಸಮತಟ್ಟಾದ ಛಾವಣಿಯಲ್ಲೇ ಸ್ವಲ್ಪ ಧೂಳು ಕೂತ್ಕೊಳ್ಳುತ್ತೆ.
ಇದಾದರೆ ಮೇಲಿಂದ ಕೆಳಗೆ ನೀರು ಹರಿದು ಬಂದು
ಹರಿದು ಹೋಗ್ಬಿಡುತ್ತೆ, ಈಸಿಯಾಗಿ ಹೋಗುತ್ತೆ.
ಒಂದು ಟೆರೇಸ್ ಮನೆ ಆದರೆ ಅದನ್ನು ಪೂರ್ತಿ
ಸ್ವಚ್ಛ ಮಾಡಿ ತೊಳೆದು ಸುಣ್ಣ ಹೊಡಿತಾರೆ,
ತೊಳೆದು ಸುಣ್ಣ ಹೊಡೆದು ಶುದ್ಧ ಮಾಡ್ಕೋಬೇಕು. ಹಂಚಾದರೆ ಅದನ್ನು ಪೂರ್ತಿ ಚೆನ್ನಾಗಿ ಗುಡಿಸಿ ಗಿಡಿಸಿ ತೊಳೆದು ರೆಡಿ ಮಾಡ್ಕೋಬೇಕು.
ಸಾಧ್ಯವಾದಷ್ಟು ನಾವು ಸಾಕಿದ ನಾಯಿಗಳನ್ನ ಬೆಕ್ಕುಗಳನ್ನ ಟೆರೇಸ್ ಮೇಲೆ ಓಡಾಡ್ಲಿಕ್ಕೆ ಬಿಡಬಾರ್ದು ಮಳೆಗಾಲದ ದಿನಗಳಲ್ಲಿ. ಚಪ್ಪಲಾಕಿ ಕೂಡ ಟೆರೇಸ್ ಮೇಲೆ ಅಡ್ಡಾಡಬಾರ್ದು.
ಬರೀ ಪ್ರಾಣಿಗಳಿಗೆಲ್ಲ, ಮನುಷ್ಯರು
ನಾವು ಕೂಡ ಸಾಧ್ಯವಾದಷ್ಟು ಮಳೆಗಾಲದ ದಿನಗಳಲ್ಲಿ, ಯಾಕಂದ್ರೆ ಮಳೆ ನೀರು ನಾವು ಕುಡಿಲಿಕ್ಕೋಸ್ಕರ ಮಾಡುವಾಗ ಇಷ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ರೆ ಟೆರೇಸಿಂದ ಬರ್ತಕ್ಕಂಥ ನೀರು ಶುದ್ಧವಾದ ನೀರು ಪಡೆಯಬಹುದು ಅನ್ನೋದು ಉದ್ದೇಶ ನಮಗೆ. ಕೆಲವರು ಮನೆಗಳಲ್ಲಿ ಏನು ಮಾಡ್ತಾರೆ, ಟೆರೇಸ್ ಮೇಲೆ ಬಟ್ಟೆ ಒಗಿಲಿಕ್ಕೆ ಒಂದು ಜಾಗ ಮಾಡ್ಕೊಂಡಿರ್ತಾರೆ. ಬಟ್ಟೆ ಒಗಿತಕ್ಕಂಥ ಜಾಗ ಎಷ್ಟು ಬೇಕು ಅವ್ರಿಗೆ, ಒಂದು 5x5 4x4 ಅಷ್ಟು ಜಾಗಕ್ಕೆ ಸಪರೇಟ್ ಮಾಡಿ ಆ ನೀರನ್ನು ಹೊರಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು.
ಬಟ್ ಬಟ್ಟೆ ಒಕ್ಕೋಬಹುದು,
ಒಕ್ಕೋಬಹುದು, ಆದರೆ ನಮ್ಮ ಮಳೆ ನೀರಿಗೆ ಮಿಕ್ಸ್ ಹಾಕ್ಕೂಡುದು.
ಅನುಸರಿಸಿದರೆ ಮಳೆ ಕೊಯ್ಲು ನೀಗುವುದು, ಬರದ ಹುಯಿಲು.
ಮಳೆಯ ಕೊಯ್ಲು ತರುವ ಅನ್ನ ರೈತನ ಬಾಳಿಗೆ ಚಿನ್ನ.
ಮಳೆ ಬರುತ್ತೆ, ನಮ್ಮ ಟೆರೇಸ್ ಸಿದ್ಧ ಇದೆ,
ರೆಡಿ ಇದೆ.
ಬಂದ ನೀರು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಸಂಗ್ರಹ ಮಾಡೋದಕ್ಕೆ ನಾವು ಒಂದು ಮಾರ್ಗ, ಇನ್ನೊಂದು ಸಂಗ್ರಹ ಮಾಡುವಂತಹ ವಸ್ತು.
ನಮಗೆ ಗೊತ್ತಿದ್ದಾಗೆ ಒಂದು ಮನೆ 30-40 ಮನೆ ಅಂದ್ರೆ ಒಂದು 4-5 ಪೈಪ್ಗಳನ್ನ ಕೆಳಗಿಳಿಸಿರ್ತಾರೆ ಮಳೆ ನೀರು ಪೈಪ್ಗಳು ಅಂತ. ಸೀದಾ ಪೈಪ್ ತಗೊಂಡೋಗಿ ಚರಂಡಿಗೆ ಬಿಟ್ಟಿರ್ತೀವಿ ನಾವು ವ್ಯವಸ್ಥೆ ಅಂದ್ರೆ. ನಾವೇನ್ ಮಾಡ್ತೀವಿ ಸರ್ ಅಂದ್ರೆ ಎಲ್ಲ ಪೈಪ್ಗಳನ್ನು ಒಂದೇ ಸಂಪರ್ಕದಲ್ಲಿ ಬರೋಗೆ ಒಂದು ಸ್ಟ್ರೈಟ್ ಲೈನ್ ಮೇನ್ ಲೈನ್ ಅಂತ ಮಾಡ್ತೀವಿ. ಎಲ್ಲ ಪೈಪ್ಗಳಿಂದ ಕೆಳಗೆ ಬೀಳ್ತಕ್ಕಂಥ ನೀರನ್ನು ನಮ್ಮ ಮೇನ್ ಪೈಪಲ್ಲಿ ಬಂದು ಸೀದಾ ಗ್ರೌಂಡ್ ಲೆವೆಲಿಗೆ ಬರಬೇಕದು. ಸರಳವಾಗಿ ಇರ್ತಕ್ಕಂಥ ಪೈಪ್ಗಳನ್ನ ಬೆಂಡ್ ಮಾಡಿದ್ರೆ ಅದು ಸ್ಟ್ರೈಟ್ ಲೈನ್ ಆಗೋಗ್ಬಿಡುತ್ತೆ, ಇಲ್ಲ ಸ್ವಲ್ಪ ಹೊಸ ಪೈಪ್ ಬೇಕಾದ್ರೂ ಆಗ್ಬೋದು.
ಇಲ್ಲಿ ಇನ್ನೊಂದು ಮೂಲಭೂತ ಪ್ರಶ್ನೆ ಮಾಡಬೇಕು. ನಾನು ಮನೆ ಕಟ್ಟುವ ಸಂದರ್ಭದಲ್ಲಿ ನಾನು ಮಳೆ ನೀರಿನ ಕೊಯ್ಲು ಮಾಡಬೇಕು ಅಂಥೇಳಿ ಅದಕ್ಕೆ ಪೈಪ್ ಅಳವಡಿಸುವಂಥದ್ದು ಬೇರೆ, ನಾನು ಮನೆ ಕಟ್ಟಿ ಎಷ್ಟೋ ಕಾಲ ಆದ್ಮೇಲೆ ನನಗೆ ಜ್ಞಾನೋದಯ ಆಗಿದೆ ಮಳೆ ನೀರು ಕೊಯ್ಲು ಮಾಡಬೇಕು, ಆವಾಗ ಏನು ಮಾಡ್ಬೇಕು ನಾವು?
ಅದೇ ಈಗ ಹೊಸದಾಗಿ ಮನೆ ಕಟ್ಟೋರಿಗೆ ರೈನ್ ಹಾರ್ವೆಸ್ಟಿಂಗ್ಗೆ ವೆರಿ ಸಿಂಪಲ್,
ಭಾಳ ಸರಳ,
ಮತ್ತೆ ಅಷ್ಟೇ ಕಮ್ಮಿ ಖರ್ಚಾಗುತ್ತೆ. ಈಗ ಕಟ್ಟಿರ್ತಕ್ಕಂಥ ಮನೆಗೆ ಸ್ವಲ್ಪ ವ್ಯವಸ್ಥೆನ ಬೇರೆ ಮಾಡ್ಕೊಂಡ್ರೆ,
ಸ್ವಲ್ಪ ಬದಲಾವಣೆ
ಮಾಡ್ಕೊಂಡ್ರೆ ಸರಳವಾಗಿ ಮಾಡ್ಕೋಬೋದು. ಯಾರಿಗೂ ಇಲ್ಲ, ನಮಗೆ ಹಳೆ ಮನೆ ನಾನು 50 ವರ್ಷ ಆಯ್ತು ಕಟ್ಟಿಸಿ, ನನಗೆ ಈಗ ಬರೋದಿಲ್ಲ, ಅದು ಖರ್ಚು ಜಾಸ್ತಿ ಅನ್ನೋದೆಲ್ಲ ತಪ್ಪು ಕಲ್ಪನೆ.
ಹಂಚಿನ ಮನೆಯವರಿಗೆ ಏನು ಮಾಡ್ತೀರಾ ನೀವು?
ಹಂಚಿನ ಮನೆ ಆದರೆ, ಹಂಚಿನ ಮನೆ ಅಂದರೆ ಒಂದು ಕಡೆ ಮಾಡೆಲ್ಲ ಒಂದು ಕಡೆ ಡೌನ್ ಇರ್ತದೆ, ನಾವು ಆ ಕೆಳಗೆ ಬೀಳ್ತಕ್ಕಂಥ ನೀರಿಗೆ ಒಂದು ಈ ಹಾಫ್ ಕಟ್ ಪೈಪ್ ಅಂತ ಹೇಳ್ತೀವಿ, ಚಂದ್ರಾಕಾರದ ಪೈಪ್ ಆಗ್ಬೋದು, ದೋಣಿ ಆಗ್ಬೋದು, ಒಂದು ಜಿಂಕ್ ಶೀಟಲ್ಲಿ ಆಗ್ಬೋದು, ಆ ಥರ ಒಂದು ಸ್ಟ್ರೈಟ್ ಆಗಿ ಒಂದು ದೋಣಿ ಮಾಡಿಸಿ ಒಂದು ಕಡೆ ಸ್ಲೋಪ್ ಕೊಟ್ಟು ಒಂದೇ ಕಡೆ ಬರೋಂಥ ವಿನ್ಯಾಸ ಮಾಡಿ ಅಲ್ಲಿಂದ ಸೀದಾ ಪೈಪ್ಗಳಲ್ಲಿ ಕೆಳಗಿಳಿಸಿ ಅದಕ್ಕೆ ಒಂದು ಫಿಲ್ಟರ್ ವ್ಯವಸ್ಥೆ ಮಾಡಬೇಕು.
ಅದು ಒಂದು ಮುಖ್ಯವಾದ ಅಂಶ ಅಂತ,
ಯಾಕಂದರೆ ಮಳೆ ನೀರು ಪೈಪ್ಗಳಿಂದ ಬಂದರೂ ಕೂಡ ಟೆರೇಸಲ್ಲಿ ಮಿನಿಮಮ್ ಡಸ್ಟ್ ಬಂದೇ ಬರ್ತದೆ. ಇವತ್ತು ಮಾರ್ಕೆಟಲ್ಲಿ ಬೇರೆ 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 ಫಿಲ್ಟರ್ಸ್ ಬಂದಿದೆ, 10,000, 15,000, 5,000 ಹಂಗೆಲ್ಲ ಫಿಲ್ಟರ್ಸ್ ಬಂದಿದೆ. ಅಕ್ವಾ ಮೆಂಬ್ರೇನ್ ಫಿಲ್ಟರ್ ಅಂತ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಸರಳವಾಗಿ ಎಂಥದೇ ನಾವು ಟೀ ಕಾಫಿ ಹಾಕಿದ್ರು ಕೂಡ ಒಂದು ಕಡೆ ನೀರು ಬರ್ತಕ್ಕಂಥ ವ್ಯವಸ್ಥೆ, ಅಷ್ಟು ಸರಳವಾಗಿ ಮಳೆ ನೀರನ್ನ ಶುದ್ಧೀಕರಣ ಮಾಡ್ತಕ್ಕಂಥ ಫಿಲ್ಟರ್ಸ್ ಕೂಡ ನಮ್ಮಲ್ಲಿ ಸಿಕ್ಕುತ್ತೆ. ಇದು ಯಾವುದೋ ಬ್ರ್ಯಾಂಡೆಡೇ ಬೇಡ, ನಾನು ಸ್ವಂತ ನನ್ನ ಬುದ್ಧಿ ಖರ್ಚು ಮಾಡಿ ನಾನು 1 ರೂಪಾಯಿ ಕೊಡ್ದಂಗೆ ಕೂಡ ರೈನ್ ಹಾರ್ವೆಸ್ಟಿಂಗ್ ಮಾಡ್ತೀವಿ ಅನ್ನೋರು ಕೂಡ ಇದ್ದಾರೆ. ಅವ್ರಿಗೆ ಸರಳವಾದ ವಿಧಾನ ಅಂದರೆ ಮರಳು ಹಾಸಿನ ಶೋಧಕ ಅಂತ ಹೇಳ್ತೀವಿ. ಒಂದು ಚೇಂಬರ್ ಕಟ್ಟಿಸಿ, ಒಂದು 3 ಅಡಿ ಉದ್ದ 3 ಅಡಿ ಅಗಲ 3 ಅಡಿ ಆಳದ ಒಂದು ಚೇಂಬರ್ ಕಟ್ಟಿಸಿ ಅಲ್ಲಿಂದ ಆ ಇನ್ಲೆಟ್ ಪೈಪಿನ ಮಳೆ ನೀರಿನ ಇನ್ಲೆಟ್ಟು ಮತ್ತು ಔಟ್ಲೆಟ್ ವ್ಯವಸ್ಥೆ ಮಾಡಿ ಅದಕ್ಕೆ ಒಂದು 3 ಇಂಚ್ ದಪ್ಪ ಜಲ್ಲಿ ಮತ್ತು 3 ಇಂಚ್ ಸಣ್ಣ ಜಲ್ಲಿ ಮತ್ತು ಇದ್ದಿಲು ಮತ್ತು ಮರಳಾಕಿ ಶೋಧಿಸ್ಬೋದು.
ಈಗ ಟೆರೇಸಿನಿಂದ ಬೀಳುವ ನೀರು ಚೇಂಬರ್ಗೆ ಬಂದು ಆ ಚೇಂಬರ್ನಲ್ಲಿ ನೀರು ಸಂಪೂರ್ಣವಾಗಿ ಶುದ್ಧ ಆಗಿ ಅದಕ್ಕೆ ನೀವು ಹೊರಗಡೆಗೆ ಏನೊಂದು ಔಟ್ಲೆಟ್ ಅಂತ ಇಟ್ಟಿರ್ತೀರಾ, ಅಲ್ಲಿಂದ ಹೊರಗೆ ಬರುತ್ತೆ, ಹೊರಗೆ ಬಂದು ಮತ್ತೆ ಅದನ್ನು ಸಂಗ್ರಹ ಮಾಡೋದಕ್ಕೆ ಇನ್ನೊಂದು ವ್ಯವಸ್ಥೆ ಆಗಬೇಕು.
ಆ ಫಿಲ್ಟರಿಂದ ಬಂದ ನೀರು ಸಂಗ್ರಹಿಸ್ಕೋಸ್ಕರವಾಗಿ ಒಂದು ದೊಡ್ಡ ಸಂಪ್ ಟ್ಯಾಂಕ್ ತೊಟ್ಟಿ ಅಂತ ಹೆಂಗೆ ಕರಿತೀವಲ್ಲ, ಅದನ್ನು ನಾವು ಹಳೆ ಮನೆಗಳಲ್ಲೂ ಕೂಡ ಕಟ್ಟಿರ್ತಾರೆ, ಹೊಸ ಮನೆಯಲ್ಲೂ ಕೂಡ ನಾವು ದೊಡ್ಡದಾಗಿ ಮಾಡ್ಕೊತೀವಿ. ಹಳೆ ಮನೆಗಳಲ್ಲದೆ ಸಾಮಾನ್ಯವಾಗಿ 4,000-5,000 ಲೀಟರ್ ಕೆಪಾಸಿಟಿ ಇರ್ತದೆ ಸಾಮಾನ್ಯವಾಗಿ. ಆ ಪೈಪ್ ಅನ್ನು ತಗೊಂಡೋಗಿ ಅದಕ್ಕೆ ಕನೆಕ್ಟ್ ಮಾಡಬೇಕು.
ಸಂಪು ಅನ್ನುವಂಥದ್ದು ನೆಲದ ಕೆಳಗೆ ಇರಬೇಕು ಅಥವಾ ನೆಲದ ಮೇಲೆಯೂ ಮಾಡ್ಬೋದು.
ಇವತ್ತು ನಮಗೆ ಗೊತ್ತಿದೆ ಸರ್, ಸಿಟಿಗಳಲ್ಲಿ ನಾವು 30-40 ಜಾಗ ಇದ್ರೆ 30 ಇನ್ನೊಂದು 2 ಜಾಸ್ತಿ ಜಾಗದಲ್ಲಿ ಹೋಗಿ ಮನೆ ಕಟ್ಟಲಿಕ್ಕೆ ಹೋಗ್ತೀವಿ ನಾವು. ಅಂದರೆ ನೆಲದ ಮೇಲೆ ತೊಟ್ಟಿ ಕಟ್ಟಲಿಕ್ಕೆ ಜಾಗ ಎಲ್ಲೂ
ಸಿಗೋದಿಲ್ಲ.
ಹಳ್ಳಿಗಳಲ್ಲಾದರೆ ನಾನು ಗ್ರೌಂಡ್ ಮೇಲೇ ಟ್ಯಾಂಕ್ ಕಟ್ಟಿಸ್ತಾ ಇದ್ದೀನಿ, ಯಾಕಂದರೆ ಮತ್ತೆ ನೀರನ್ನು ಹೊರಗೆ ತೆಗಿಲಿಕ್ಕೆ ಕರೆಂಟ್ ಬೇಕಾಗುತ್ತೆ. ಹಾಗಾಗಿ ನಾವು ಸಂಪ್ ಟ್ಯಾಂಕ್ಗಳಿಗೆ ಹೆಚ್ಚಿಗೆ ಒತ್ತು ಕೊಡ್ತಾ ಇದ್ದೀವಿ. ಸಂಪಿಗೆ ಹೋದ್ಮೇಲೆ ಸಂಪಿಂದ ನೀರು ಹೊರಗೆ ತೆಗಿಲಿಕ್ಕೆ ನಾವು ಹ್ಯಾಂಡ್ ಪಂಪ್ ಹಾಕ್ತೀವಿ. ಆ ಥರ ಮಾಡಿಕೊಂಡು ಕರೆಂಟ್ ಇಲ್ಲದೆ ಇದ್ರೂ ಕೂಡ ನೀರನ್ನ ಹೊರಗೆ ತೆಗಿಬೋದು.
ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಅಂದ್ಬಿಡೋಣ. ನಮಗೊಂದು ತಾರಸಿ ಇದೆ ಅಥವಾ ಒಂದು ಹಂಚಿನ ಮನೆ ಇದೆ, ಅದನ್ನು ನಾವು ಗುಡಿಸಿ ತೊಳಸಿ ಎಲ್ಲವನ್ನ ಸಿದ್ಧ ಮಾಡಿ ಒಂದು ಸುಣ್ಣ ಹೊಡಿಸಿ ಎಲ್ಲವನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತೆ ಮನೆಯಲ್ಲಿ ನೀರು ಹೋಗ್ಲಿಕ್ಕೆ ಅಂತ ಏನು ಪೈಪ್ಗಳನ್ನು ಮಾಡಿದ್ದೇವೆ ಅವನ್ನ ಅಲ್ಪ ಸ್ವಲ್ಪ, ಈಗಾಗಲೇ ಮನೆ ಕಟ್ಟಿಬಿಟ್ಟಿದ್ರೆ ಅಲ್ಪ ಸ್ವಲ್ಪ ಬದಲಾವಣೆಯಿಂದ ಒಂದೇ ಕಡೆಯಲ್ಲಿ ನೀರು ಬರುವ ಹಾಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಇಲ್ಲ ಹೊಸ ಮನೆಯನ್ನು ಕಟ್ಟಿಸೋದಾದ್ರೆ ಒಂದೇ ಕಡೆಯಲ್ಲಿ ಪೈಪ್ ಇಂದ ನೀರು ಬೀಳುವ ಹಾಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಇಷ್ಟು ಮಾಡಿದ ಮೇಲೆ ಒಂದು ಫಿಲ್ಟರ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ, ಅಂದ್ರೆ ಛಾವಣಿಯ ಮೇಲಿಂದ ಬೀಳುವ ನೀರು ಕೂಡ ಆ ಫಿಲ್ಟರ್ನಲ್ಲಿ ಬಿದ್ದು ಅದರಿಂದ ಸೋಸಿ ಹೊರಗಡೆ ಬಂದು ಇನ್ನೊಂದು ಟ್ಯಾಂಕಿಗೆ ಬೀಳಬೇಕು ಅಂತ. ಫಿಲ್ಟರ್ ಅನ್ನು ಕೊಳ್ಳೋದು ಬೇಡ ಅಂದ್ರೆ ಅದನ್ನ ಫಿಲ್ಟರ್ ಮಾಡೋದಕ್ಕೆ ನೀವು ಇನ್ನೊಂದು ಸಣ್ಣದೊಂದು
ಮರಳು ಹಾಸಿನ ಶೋಧಕದ
ವ್ಯವಸ್ಥೆ ಮಾಡಿದ್ದೀರಾ. ಸೋಸಿದ ನೀರು ಬಂದು ನಮ್ಮ ಸಂಪಿಗೆ
ಬೀಳುತ್ತೆ.
ಮುಂದೇನು ಕತೆ?
ನಮ್ಮಲ್ಲಿ ಎಷ್ಟು ಜನರಿಗೆ ಇನ್ನೂ ಅನುಮಾನಗಳು ಕೂಡ ಇದೆ, ಮಳೆ ನೀರು ಕುಡಿದ್ರೆ ನೆಗಡೆ ಆಗುತ್ತೆ, ಕೆಮ್ಮಾಗುತ್ತೆ, ಶೀತ ಆಗುತ್ತೆ,
ನೆಂದ್ರೆ ಆಗುತ್ತೆ.
ಯಾವುದು ಅನುಮಾನಗಳು ಪಡೋದು ಬೇಡ. ಮಳೆ ನೀರು ಎಷ್ಟು ಶುದ್ಧ ಅಂತ ನನ್ನ ದೃಷ್ಟಿಯಲ್ಲಿ ಹೇಳಬೇಕು ಅಂತಂದರೆ, ನೀವು ಅದರೊಳಗೆ ಬ್ಯಾಕ್ಟೀರಿಯಾಸ್ ತಗೊಂಡೋಗಿ ಹಾಕಿದರೂ ಕೂಡ ಅದು ಬದುಕೋದಿಲ್ಲ. ಬ್ಯಾಕ್ಟೀರಿಯಾಸ್ ಬದುಕಬೇಕಾದ್ರೆ ನೀರು ಬಣ್ಣ ಇದ್ದರೆ ಮಾತ್ರ ಅದಕ್ಕೆ ಫುಡ್, ಆಹಾರ. ನೀರು ಕ್ರಿಸ್ಟಲ್ ಕ್ಲಿಯರ್, ಬಿಳಿ ಬಿಳಿ ಇದ್ಮೇಲೆ ಅದರೊಳಗೆ ಯಾವುದೂ ಬ್ಯಾಕ್ಟೀರಿಯಾಸ್ ಇಲ್ಲ ಅಂತ.
ಈ ಟೆರೇಸು ಇತ್ಯಾದಿಗಳಿಂದ ಅದು ಹಾದು ಬಂದಿರುತ್ತೆ ಅನ್ನುವಂಥದ್ದು. ಹಂಗೆ ನಾವು ಹೊರಗೋಗಿ ಆ ಅಂತ ಬಾಯಿ ತೆಗೆದು ಮಳೆ ನೀರು ಕುಡಿತೀವಿ ಅಂದ್ರೆ ಸಮಸ್ಯೆ ಇರಲಾರದು. ಈ ಮಾರ್ಗಗಳಿಂದ ಹರಿದು ಬಂದಿರೋದ್ರಿಂದ ಅಷ್ಟೇ ಶುದ್ಧವಾಗಿರುತ್ತೆ. ಹೇಗೆ ಅಂತ?
ಅಷ್ಟೇ ಶುದ್ಧವಾದಂತ ನೀರು, ಇದರಲ್ಲಿ ಯಾವುದು ಇದೆ ಇಲ್ಲ.
ಮಾಡಬೇಕು ಮಳೆ ನೀರಿನ ಸಂಗ್ರಹಣೆ, ಇದು ನಮ್ಮ ನಿಮ್ಮೆಲ್ಲರ ಹೊಣೆ.
ಭೂಮಿಗೆ ಇಂಗುವ ಜಲ ತುಂಬುವುದು ರೈತನಿಗೆ ಬಲ.
ಒಂದು ವರ್ಷದಲ್ಲಿ ನಾವು ಎಷ್ಟು ನೀರನ್ನ ಸಂಗ್ರಹ ಮಾಡ್ಕೋಬಹುದು? ಈಗ ಒಂದು ವರ್ಷ ತುಂಬಾ ಮಳೆ ಬಂತು, ಒಂದು ವರ್ಷ ಕಡಿಮೆ ಮಳೆ ಬಂತು, ಅವಾಗ ನಾವು ಏನ್ ಮಾಡಬೇಕು? ಎಷ್ಟು ನೀರನ್ನ ನಾವು ಸಂಗ್ರಹಿಸಿ ಇಟ್ಕೋಬಹುದು?
ಈಗ ಸಾಮಾನ್ಯವಾಗಿ ಒಂದು ಟೆರೇಸ್, ಅದು ಚಿತ್ರದುರ್ಗ ಆಗಿರ್ಬೋದು, ಬೆಂಗಳೂರು ಆಗ್ಬೋದು, ಮಂಗಳೂರು ಆಗಿರ್ಬೋದು, ಒಂದು ಟೆರೇಸಲ್ಲಿ ಒಂದು ಒಂದು ಮಿನಿಮಮ್ ಏರಿಯಾ 1 ಚದರ ಮೀಟರ್, 1 ಮೀಟರ್ ಉದ್ದ, 1 ಮೀಟರ್ ಅಗಲ ಪ್ರದೇಶದಲ್ಲಿ 1 ಮಿಲಿಮೀಟರ್ ಮಳೆ ಬಂದರೆ 1 ಲೀಟರ್ ನೀರು ಸಿಗುತ್ತೆ. ಅದರ ಪ್ರಕಾರ ಒಂದು 30-40 ಸೈಟಿನ ಮನೆ ಚಿತ್ರದುರ್ಗದಲ್ಲಾದರೆ, ಚಿತ್ರದುರ್ಗದಲ್ಲಿ ಒಂದು ವಾರ್ಷಿಕ ಸರಾಸರಿ ಮಳೆ ಅಂದರೆ 500 ಮಿಲಿಮೀಟರ್. 500 ಮಿಲಿಮೀಟರ್ ಮಳೆಯಲ್ಲಿ ಚಿತ್ರದುರ್ಗದಲ್ಲಿ 30-40 ಮನೆಯಲ್ಲಿ ಒಂದು 60,000 ಲೀಟರ್ ಮಳೆ ನೀರು ಸಂಗ್ರಹಿಸಬಹುದು.
ಜನಕ್ಕೆ ಲೆಕ್ಕ ಗೊತ್ತಾಗೋದಿಲ್ಲ, ಎಷ್ಟು ದಿನ ಬಳಸಬಹುದು 60,000 ಲೀಟರ್?
ಈ 60,000 ಲೀಟರ್ ನಮಗೆ ಸಿಗ್ತಕ್ಕಂಥದ್ದು 6 ತಿಂಗಳ ಅವಧಿ ಒಳಗೆ. ನಮಗೆ ಮೇನಲ್ಲಿ ಒಂದು ಮಳೆ ಬೀಳ್ತದೆ, ಮತ್ತೆ 15 ದಿವಸ ಬರಲ್ಲ, ಮತ್ತೆ ಇನ್ನೊಂದು ಮಳೆ ಇನ್ನೊಂದು ಜೂನಲ್ಲಿ ಬರ್ತದೆ, ಜುಲೈಯಲ್ಲಿ ಬರ್ತದೆ. ಟೋಟಲ್ ಒಟ್ಟು ಕಲೆಕ್ಟ್ ಆಗ್ತದೆ ಆಗ್ತಕ್ಕಂಥ ನೀರು. ನಮ್ಮಲ್ಲಿ ಬಿದ್ದಂಥ ನೀರನ್ನ ನಾವು ಸಂಗ್ರಹಿಸೋಕ್ಕೆ ಹೊಸ ಮನೆ ಕಟ್ಟೋರಾದರೆ ಒಂದು 20,000 ಲೀಟರ್ದು ಟ್ಯಾಂಕ್ ಕಟ್ಸ್ಕೊಂಡ್ರೆ ಇಡೀ ವರ್ಷ ನೀರಿನ ಸಮಸ್ಯೆ ಇಲ್ಲದಾಗ ಮ್ಯಾನೇಜ್ ಮಾಡ್ಬೋದು. 1 ಘನ ಮೀಟರ್ಗೆ 1,000 ಲೀಟರ್, 20 ಘನ ಮೀಟರ್ ಅಂತ ಹೇಳ್ಬೋದು. 1 ಮೀಟರ್ ಉದ್ದ, 1 ಮೀಟರ್ ಅಗಲ, 1 ಮೀಟರ್ ಎತ್ತರಕ್ಕೆ 1,000 ಲೀಟರ್ ನೀರು ಇಡ್ಸುತ್ತೆ. ಆ ಥರ 20 ಘನ ಮೀಟರ್ಗೆ 20,000 ಲೀಟರ್ ನೀರನ್ನು ತುಂಬಿಸ್ಬೋದು.
ಮನೆಯಲ್ಲಿ ಅಷ್ಟು ದೊಡ್ಡ ಸಂಪನ್ನೆಲ್ಲ ನಾವು ಕಟ್ಟಿಸ್ಕೊಂಡ್ಬಿಟ್ರೆ ಅದರಿಂದ ಏನಾದ್ರು ಅಪಾಯ ಇದೆಯಾ ಅನ್ನೋ ಒಂದು ಅನುಮಾನ ಬರಬಹುದು ಜನಕ್ಕೆ.
ಎಲ್ಲರೂ ಮಳೆ ನೀರಿನ ತೊಟ್ಟಿ ಅಂದರೆ ಮನೆಯಿಂದ ಹೊರಗೆ ಮಾಡಿರ್ತಾರೆ. ನಾನು ಮನೆ ಒಳಗೆ ತೊಟ್ಟಿ ಮಾಡ್ಕೊಂಡಿದ್ದೀನಿ.
ಮನೆ ಒಳಗೆ
ಅಲ್ಲಿ ಟ್ಯಾಂಕ್ ಮಾಡಿದ್ವಿ, ನಮ್ದು ಒಂದು ಎಲ್ಲೋ ಒಂದು ಮೂಲೆಯಲ್ಲಿ ಮುಚ್ಚಳ ಇರ್ತದೆ ಅಷ್ಟೇ, ಮನುಷ್ಯ ಇಳಿಲಿಕ್ಕೆ ಹತ್ಲಿಕ್ಕೆ. ಅದು ಮ್ಯಾನುವಲ್ ತೆಗಿಲಿಕ್ಕೆ ಸಂದರ್ಭನೇ ಇಲ್ಲ, ಅದು ಪರ್ಮನೆಂಟಾಗಿ ಬೀಗ ಹಾಕ್ಬಿಟ್ಟಿರ್ತೀವಿ. ಹಾಗಾಗಿ ನಮಗೆ ತೊಟ್ಟಿ ಮನೆ ಒಳಗಿದ್ರೂ ನಮಗೆ ಅದ್ರದ್ದು ಯಾವುದೂ ಭಯ ಇಲ್ಲ, ಯಾಕಂದ್ರೆ ಬೀಗ ಹಾಕಿದ್ವಿ, ಮಕ್ಳು ಯಾರು ಬೀಳ್ತಾರೆ ಮಾಡ್ತಾರೆ ಅಂತ ಭಯ ಇಲ್ಲ. ಮತ್ತು ಅದು ಎಸಿ ಎಫೆಕ್ಟ್ ಇರ್ತದೆ, ಮನೆ ಒಳಗೆ ತೊಟ್ಟಿ ಇದ್ರೆ 2 ಡಿಗ್ರಿ ಟೆಂಪರೇಚರ್ ಕಡಿಮೆ ಆಗಿ ಮಾಡ್ಕೋಬಹುದು, ವಾತಾವರಣನೇ ಚೇಂಜ್ ಆಗುತ್ತೆ. ನಮ್ಮ ಮನೇಲಿ ಎಲ್ಲ ಕಿಟಕಿ ಬಂದ್ ಮಾಡಿದೆ, ಒಂದೇ ಒಂದು ಕಿಟಕಿ ಓಪನ್ ಮಾಡಿದ್ದೀವಿ. ಹಾಗಾಗಿ ನಾವು ಎಸಿ ಕಲ್ಚರ್ಗೆ ಹೋಗೋದು ಬೇಡ, ಹಾಗೆ ಸರಳವಾಗಿ ಮನೆಯನ್ನ ಪರಿಸರ ಸ್ನೇಹಿ ಕೂಡ ಮಾಡ್ಕೋಬಹುದು.
ಚಿತ್ರದುರ್ಗದಂತ ಒಂದು
ಊರಲ್ಲಿ 2 ಡಿಗ್ರಿ ಅಲ್ಲ 1 ಡಿಗ್ರಿ ಟೆಂಪರೇಚರ್ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆ ಥರ ಮನೆ ಒಳಗೆ ಬೇಕಾದ್ರೂ ಮಾಡ್ಬೋದು, ಕೆಲವು ವಾಸ್ತು ಅಂದ್ರೆ ಅಡುಗೆ ಮನೆಯಲ್ಲೇ ಬೇಕಾದ್ರೂ ಮಾಡ್ಕೋಬಹುದು. ಎಲ್ಲಿ ಬೇಕಾದ್ರೂ ಅವ್ರಿಗೆ ಎಲ್ಲಿ ಕನ್ವೀನಿಯಂಟ್ ಇದೆ ಅಲ್ಲಿ ಮಾಡ್ಕೋಬಹುದು,
ಇಷ್ಟ ಇದೆ ಅಲ್ಲಿ ಮಾಡ್ಕೋಬಹುದು.
ಮತ್ತೆ ನಾವು ಈ ಟ್ಯಾಂಕ್ ಮಾಡುವಾಗಲೂ ಕೂಡ ಒಂದು ಟ್ಯಾಂಕನ್ನು ಡಿವೈಡ್ ಮಾಡ್ಕೊಬೇಕು. ದಿನ ಬಳಕೆ ನೀರಿನ ಇದೇ ಬೇರೆ, ಮತ್ತೆ ಪರ್ಮನೆಂಟ್ ನೀರಿನ ವ್ಯವಸ್ಥೆನೇ ಬೇರೆ. ಮಳೆ ನೀರು ನಮ್ಮ ದೃಷ್ಟಿಯಲ್ಲಿ ಒಂದು ಫಿಕ್ಸೆಡ್ ಡಿಪಾಸಿಟ್ ಇದ್ದಾಗೆ 365 ದಿನ ಮೇಂಟೈನ್ ಮಾಡ್ಲಿಕ್ಕೆ ಆ ನೀರು ಬೇಕಾಗುತ್ತೆ.
ಆ ಟ್ಯಾಂಕ್ ಅಲ್ಲೇ ನಾವು ವಿಭಾಗಗಳನ್ನು
ಮಾಡ್ಕೋಬೇಕಾಗುತ್ತೆ. ಮತ್ತೆ ದಿನ ಬಳಕೆ ನೀರಂದ್ರೆ ನಮಗೆ ಮುನ್ಸಿಪಲ್ ನೀರು ಆಗ್ಬೋದು, ಟ್ಯಾಂಕರ್ ನೀರು, ಬೋರ್ ನೀರು, ಯಾವ್ದು ಬಂದರೂ ಅದನ್ನ ಖರ್ಚು ಮಾಡ್ತಾ ಹೋಗ್ತಾ ಇರ್ತೀವಿ. ಹಾಗಾಗಿ ಮಳೆ ನೀರನ್ನ ಡಿವೈಡ್ ಮಾಡ್ಕೊಂಡು ತೊಟ್ಟಿ ಕಟ್ಟುವಾಗಲೇ ಪ್ಲಾನ್ ಮಾಡಿದ್ರೆ ಭಾಳಷ್ಟು ಒಳ್ಳೆಯದು. 3 ಭಾಗಗಳು ಮಾಡಿದ್ದೀವಿ ಕೆಲವು ಕಡೆ, ಮಳೆ ನೀರು ತೊಟ್ಟಿ ಬೇರೆ, ಮತ್ತೆ ಮುನ್ಸಿಪಲ್ ನೀರಿಗೆ ಬೇರೆ, ಮತ್ತೆ ವೇಸ್ಟ್ ವಾಟರ್ ರೀಸೈಕ್ಲಿಂಗ್ ಅಂತಂದೇಳಿ ನಾವು ಬಳಸಿದ ನೀರನ್ನ ಪುನರ್ಬಳಕೆ ಮಾಡ್ಬೋದು. ಅದು ಕೂಡ ಈ ಮುಂದಿನ ದಿನಗಳ ಕಾನೂನು ಕೂಡ ಬರೋ ಅಂತ ಅವಕಾಶಗಳಿದೆ. ಪುನರ್ಬಳಸಿದ ನೀರನ್ನ ನಾವು ಗಾರ್ಡನ್ಗೆ ಹಾಕ್ಬೋದು, ನೆಲ ತೊಳಲಿಕ್ಕೆ ಬಳಸ್ಬೋದು, ವೆಹಿಕಲ್ ವಾಶ್ ಮಾಡ್ಬೋದು, ಈ ಥರ ಬೇರೆ ಬೇರೆ ಉಪಯೋಗಗಳನ್ನ ಮಾಡ್ಬೋದು.
ಅಂದ್ರೆ ಈಗ ನೀರನ್ನ ಸೃಷ್ಟಿ ಮಾಡ್ಲಿಕ್ಕಂತೂ ನಮಗೆ ಸಾಧ್ಯ ಇಲ್ಲ. ಅದರಿಂದ ಏನು ಮಳೆ ನೀರಿನ ರೂಪದಲ್ಲಿ ನಮಗೆ ನೀರು ಲಭ್ಯತೆ ಇದೆ ಅದನ್ನ ಜೋಪಾನವಾಗಿ ಸಂಗ್ರಹಿಸಿ ನಮ್ಮ ಎಷ್ಟೋ ಕೆಲಸ ಕಾರ್ಯಗಳಿಗೆ, ಕುಡಿಯುವ ನೀರಿನಿಂದ ಹಿಡಿದು ಮನೆಯ ಎಲ್ಲ ಬಳಕೆಗಳಿಗೆ ಕೂಡ ಅದನ್ನು ಬಳಸ್ಕೊಳ್ಬಹುದು, ಸದುಪಯೋಗ ಆಗುತ್ತೆ.
ನೀರು ನೆಲದಿ ನಿಲ್ಲಲಿ, ನೆಲದ ಒಳಗೆ ಇಂಗಲಿ, ಹಸಿರು ಹೊನ್ನು ತುಂಬಲಿ, ಮಳೆಯ ಕೊಯ್ಲು ಸಾಗಲಿ.
ಈಗ ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂದ್ರು ಮೊದಲು ಬರುವಂತಹ ಒಂದು ಪ್ರಶ್ನೆ ಅಂದ್ರೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಲಾಭ ಆಗುತ್ತೆ
ಅನ್ನುವಂಥದ್ದು.
ಈ ಮಳೆ ನೀರು ಸಂಗ್ರಹಣವನ್ನು ಒಂದು 30-40 ಅಳತೆಯ ಮನೆ ಕಟ್ಕೊಂಡಿದ್ದೀನಿ ನಾನು ಅಂದ್ರೆ ಮಳೆ ನೀರು ಸಂಗ್ರಹಣಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕಂದ್ರೆ ಎಷ್ಟು ಮೊತ್ತ ಎಷ್ಟು ಖರ್ಚಾಗುತ್ತೆ ಅಂತ.
30-40 ಮನೆ ಅಂದ್ರೆ ತೊಟ್ಟಿ ಮೊದಲೇ ರೆಡಿ ಇದ್ರೆ ಬೇರೆ, ಮತ್ತೆ ಕಟ್ಟದಾದ್ರೆ ಬೇರೆ ಆಗುತ್ತೆ.
ಎರಡನ್ನು ಸ್ಪಷ್ಟವಾಗಿ ಹೇಳಿಬಿಡೋಣ, ಯಾಕಂದ್ರೆ ಕಾರ್ಯಕ್ರಮ ಕೇಳ್ತಾ ಇರೋ ಎಷ್ಟೋ ಮಂದಿಗೆ ಅನ್ನಿಸ್ಬಹುದು.
ಹೌದು, ಈಗ ಮನೆ ಕಟ್ಟುವಾಗ ತೊಟ್ಟಿಗೇನು ದುಡ್ಡು ಎಕ್ಸ್ಟ್ರಾ ಖರ್ಚಾಗೋದಿಲ್ಲ, ಪ್ಲಾನ್ ಅಲ್ಲೇ ಬರ್ತದೆ. ಸ್ವಲ್ಪ ಒಂದು 20% ಅಡಿಷನಲ್ ಆಗ್ಬೋದು, ಮೇಲೆ RCC ಸ್ಲ್ಯಾಬ್ ಹಾಕ್ಲಿಕ್ಕೆ, ಮತ್ತೆ ಒಳಗಡೆ ಎಲ್ಲ ವಾಟರ್ ಪ್ರೂಫ್ ಕಾಂಪೌಂಡ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಡಿಸೈನ್ ಮಾಡ್ಲಿಕ್ಕೆ. ಈಗ ಹಳೆ ಸಂಪ್ ಟ್ಯಾಂಕ್ ರೆಡಿ ಇದೆ, ನನ್ನ 30-40 ಮನೆ ಇದೆ, ಒಂದು 8,000 ಲೀಟರ್ದು ತೊಟ್ಟಿ ರೆಡಿ ಇದೆ ಅಂದ್ರೆ ಇದಕ್ಕೆ ಹೊಸದಾಗಿ ಖರ್ಚು ಮಾಡ್ತಕ್ಕಂಥದ್ದು ಪೈಪ್ ಲೈನ್, ಎಲ್ಲ PVC ಪೈಪ್ ಲೈನ್ ಮಾಡ್ತಕ್ಕಂಥದ್ದು, ಒಂದು ಫಿಲ್ಟರ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಇಷ್ಟೇ ಮಾತ್ರ ಖರ್ಚಿದೆ ಇದರಲ್ಲಿ. ಒಂದು 5,000 ರೂಪಾಯಿಯಷ್ಟು PVC ಪೈಪಿಗೆ ಖರ್ಚಾಗ್ಬೋದು, ಅಂದರೆ ಫಿಟ್ಟಿಂಗ್ಸ್, ಎಲ್ಬೋ, ಟಿ, ಕಾಲರ್, ಜಾಯಿಂಟ್ ಅಂತಲ್ಲಿ, ಮತ್ತು ಪ್ಲಂಬಿಂಗ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು 2,000-3,000 ಖರ್ಚಾಗ್ಬೋದು, ಮತ್ತು ಒಂದು ಫಿಲ್ಟರ್ ವ್ಯವಸ್ಥೆ, ಫಿಲ್ಟ್ರಿಗೆ ಒಂದು 5,000 ರೂಪಾಯಿ ಖರ್ಚು ಇಟ್ಕೊಳ್ಳಿ, ಎಲ್ಲ ಸೇರಿದ್ರು 10-15,000 ರೂಪಾಯಿಯೊಳಗೆ ಮಳೆ ಕೊಯ್ಲು ಮಾಡ್ಕೋಬೋದು.
ಮತ್ತು ಇದು ಜೀವಮಾನ ಕಾಲ ಬರುತ್ತೆ,
ಶುದ್ಧವಾದಂಥ ನೀರನ್ನ ಕುಡಿತಕ್ಕಂಥ ಒಂದು ವ್ಯವಸ್ಥೆ, ಮತ್ತು ಅಕ್ವಾಗಾರ್ಡ್ ಬೇಕು, ಇನ್ನೊಂದು ಬೇಕು, ಯಾವುದೇ ಹೊಸ ಹೊಸ ತಾಂತ್ರಿಕತೆಯ ಫಿಲ್ಟರ್ ಇಲ್ದಾಗೆ ಇವ್ರ ಮನೆಯಲ್ಲೇ ಶುದ್ಧ ನೀರು ಪಡೆಯಬಹುದು.
ಈಗ ಹೊಸದಾಗಿ ಮನೆ ಕಟ್ಟೋರು ಅಂತಾದ್ರೆ,
ಈಗ ಹೊಸದಾಗಿ ಮನೆ ಕಟ್ಟುವವರಿಗೆ ಟೋಟಲ್ ಬಜೆಟ್, ಅವ್ರ ಮನೆ ಒಂದು 25 ಲಕ್ಷದ ಮನೆ ಕಟ್ತಾರಂದ್ರೆ ಇದು 1% ಇಟ್ಕೋಬಹುದು, ಅಂದ್ರೆ ಒಂದು 25,000 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗಬಹುದು ಅಷ್ಟೇ. ಇನ್ನೂ ಸ್ವಲ್ಪ ಅವ್ರು ಬುದ್ಧಿ ಖರ್ಚು ಮಾಡಿದ್ರೆ ಇನ್ನೂ ಕಡಿಮೆ ಬೇಕಾದ್ರೂ ಮಾಡ್ಕೋಬಹುದು. ಕೆಲವು ಮನೆಯಲ್ಲಿ 50,000 ಲೀಟರ್ ತೊಟ್ಟಿ ಕಟ್ಸಿದ್ದಾರೆ, ಅವಾಗ ಬಜೆಟ್ ಜಾಸ್ತಿ ಖರ್ಚಾಗಬಹುದು.
ಈಗ ನಾನು ಆ ಟ್ಯಾಂಕಿನ ಬಗ್ಗೆ ನೀವು ಹೇಳುವಾಗ, ನೀ ಮಳೆ ನೀರನ್ನ ಸಂಗ್ರಹ ಮಾಡುವ ಟ್ಯಾಂಕ್ ಇದೆಯಲ್ಲ, ಸುಮ್ಮನೆ ನಾವು ಟ್ಯಾಂಕ್ ಕಟ್ಸಿ ಅದಕ್ಕೊಂದು ಹಂಗೆ ಬಿಟ್ರೆ ಸಾಕ?
ಟ್ಯಾಂಕ್ ಅಂದ್ಮೇಲೆ ಸರ್, ಮಳೆ ನೀರು ತುಂಬತಕ್ಕಂಥ ಟ್ಯಾಂಕ್, ವಾಟರ್ ಟ್ಯಾಂಕ್ ಅಂದ್ಮೇಲೆ ಕೊಠಡಿ ಥರ ಕಟ್ಟೋದಲ್ಲ, ಇದಕ್ಕೆ ಪಕ್ಕ ಸ್ಟೀಲ್ ಡಿಸೈನ್ ಮಾಡಬೇಕಾಗುತ್ತೆ. ಕೆಲವರು ಸೈಜ್ ಗಲೀನ್ ತೊಟ್ಟಿಗಳು ಕಟ್ತಾರೆ, ಮತ್ತು 9-inch ಗೋಡೆ ಮಾಡಿ ಒಳಗಡೆ ಎಲ್ಲ ಸ್ಟೀಲ್ ಕಟ್ಟಿ ಕಾಂಕ್ರೀಟ್ ತುಂಬ್ತಾ ಇದ್ದಾರೆ. ಕೆಲವು ಈ ಬ್ಲಾಕ್ ಕಾಟನ್ ಸಾಯಿಲ್ ಅಂತ ಹೇಳ್ತೀವಿ, ಅಂದರೆ ಭೂಮಿ ಸಿಂಕ್ ಆಗ್ತಕ್ಕಂಥ ಜಾಗದಲ್ಲಿ, ಪಾಯ ಗಟ್ಟಿ ಇಲ್ಲ ಅಂತ ಜಾಗದಲ್ಲಿ ಟ್ಯಾಂಕನ್ನು ಭದ್ರವಾಗಿ ಕಟ್ಟಬೇಕು.
ಅಂಥಲ್ಲಿಯೂ ಕೂಡ ಮಳೆ ನೀರು ಸಂಗ್ರಹ ಮಾಡಬಹುದು,
ಎಲ್ಲ ಕಡೆಗೂ ಮಾಡಬಹುದು. ಮತ್ತು ಟ್ಯಾಂಕಿನ ಒಳಭಾಗದಲ್ಲಿ ವಾಟರ್ ಪ್ರೂಫ್ ಸಿಮೆಂಟ್ ಯೂಸ್ ಮಾಡಬೇಕು, ಮತ್ತು ತೊಟ್ಟಿ ಒಳಗೆ ಯಾವುದೇ ಪೇಂಟ್ ಗೇಂಟ್ ಹೊಡಿ ಕೊಡ್ದು, ತೊಟ್ಟಿ ಎಲ್ಲ ತೊಳೆದು ಕ್ಯೂರಿಂಗ್ ಎಲ್ಲ ಆಗಿ ರೆಡಿ ಆದಮೇಲೆ ಅದರ ಒಳಭಾಗದಲ್ಲೂ ಕೂಡ ಸುಣ್ಣ ಹೊಡಿತಕ್ಕಂಥದ್ದು ಅಭ್ಯಾಸ.
ಅದರೊಳಗೂ ಸುಣ್ಣವನ್ನೇ ಹೊಡಿಬೇಕು ಅಂತ,
ಯಾಕಂದ್ರೆ ನಮ್ಮಲ್ಲಿ ಪರಿಸರ ಸ್ನೇಹಿ ಅಲ್ವಾ, ತೊಟ್ಟಿಯಲ್ಲಿ ತುಂಬಿರ್ತಕ್ಕಂಥ ನೀರಿಗೆ ಮತ್ತೆ ಬ್ಯಾಕ್ಟೀರಿಯಾಸ್ ಬರ್ಕೊಡ್ದು ಬಂದರೂ ಬದುಕಬಾರ್ದು. ಹಾಗಾಗಿ ಇದನ್ನ ಎಷ್ಟು ದೀರ್ಘಕಾಲ ಇಟ್ಟರು ಅದೇನು ಆಗೋದಿಲ್ಲ. ನಾವು ತೊಟ್ಟಿಯನ್ನು ಪ್ರತಿ ವರ್ಷ ತೊಳಿಬೇಕಾ ಅನ್ನೋ ಒಂದು ಕ್ವೆಶನ್.
ನನ್ನ ಪ್ರಶ್ನೆ ಇತ್ತು, ಎಷ್ಟು ದಿನಕ್ಕೊಮ್ಮೆ ಶುದ್ಧ ಮಾಡಬೇಕಾದ್ರೆ?
ನನ್ನ ದೃಷ್ಟಿಯಲ್ಲಿ ಇದು ಫ್ರಿಡ್ಜ್ ಇದ್ದಾಗೆ ತೊಟ್ಟಿ ಅಂದ್ರೆ ಅದು ಅದರೊಳಗೆ ಏನು ಕಲ್ಮಶನೇ ಇರೋದಿಲ್ಲ,
ನಾವು ಹಾಕೋದಷ್ಟೇ.
ಹಾಗಾಗಿ ಅದು ತೊಳಿತಕ್ಕಂಥ ಸಂದರ್ಭ ಬರದೇ ಇಲ್ಲ. ನೀವು 50 ವರ್ಷ ಬಿಟ್ಟರು ತೊಟ್ಟಿ ತೊಳೆಯದೇ ಬೇಕಿಲ್ಲ ಅಂತ ಹೇಳ್ತೀನಿ.
ನಾನು ಎಲ್ಲಿಯೋ ಓದಿದ ನೆನಪು ನನಗೆ, ರಾಜಸ್ಥಾನ ಕಡೆಯಲ್ಲೆಲ್ಲ 100 ವರ್ಷಗಳ ಹಿಂದಿನ ತೊಟ್ಟಿಗಳು ಇದ್ದಾವೆ, ಮತ್ತೆ ಆ ನೀರನ್ನ ಇವತ್ತಿಗೂ ಕೂಡ ಬಳಸ್ತಾ ಇದ್ದಾರೆ.
ಟಂಕ ಅಂತೇಳಿ ಅವರ ಭಾಷೆಯಲ್ಲಿ
ಕರೀತಾರೆ.
ಮುತ್ತು ಮುತ್ತು ನೀರ ಹನಿಯ ತಾಂತನ
ಉಲ್ಲಾಸದ ಮೇಲೆ ಮೀರಿ ಜೀವಂತನ ಕದಿ ಸದ ಮೇಲೆ ಮೀರಿ ಜೀವನ ಗತಿ
ಸ್ವಂದನ ಕಿಲ್ಲಿ ಮೂಲ ಋತುಮಾನ
ಓಹೋ ಇದೇ ನಿಂತ ಹೊಸ ಥರ ಚೈತ್ರ ಋತುಗಾನ ಮೈಮನವೇ ಋತು ಋತುಗಳ ಚೇತನ
ಅರೆ
ನೀರು ನೀರು ದೇವನ ಕಡೆ
ಯಾವುದೇ ಒಂದು ಹೊಸ ವಿಚಾರ ಅಂದ್ರೆ ಒಂಚೂರು ಜನ ಹಿಂದೆ ಮುಂದೆ ನೋಡೋದುಂಟು. ಇದಕ್ಕೆ ಸಾಲ ಸೌಲಭ್ಯ ಸರ್ಕಾರದ ಯಾವ್ದಾದ್ರು ಸ್ಕೀಮ್ ಹಾಗೇನಾರು ಉಂಟಾ? ಸ್ವಂತ ಜೇಬಿನಿಂದ ಖರ್ಚು ಮಾಡಿ ಮಾಡ್ಕೋಬೇಕು.
ಚಲಿ ಸರ್, ಇದಕ್ಕೆ ಯಾವುದು ಸಾಲ ಸೌಲಭ್ಯ ಇಲ್ಲ. ಈಗ ಚಿತ್ರದುರ್ಗದಲ್ಲಿ ಸರಿಸುಮಾರು 1,000 ಮನೆಯಲ್ಲಿ ಮಳೆ ನೀರನ್ನ ಕುಡಿತಾ ಇದ್ದಾರೆ. ಇದರಲ್ಲಿ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳೇ ಮಳೆ ನೀರು ಸೇವನೆಯನ್ನು 20 ವರ್ಷಗಳಿಂದ ಕುಡಿತಾ ಇದ್ದಾರೆ. ಮಳೆ ನೀರು ಶುದ್ಧವಾದ ನೀರು, ಮತ್ತು ಯಾವುದು ಸರ್ಕಾರದ ಇದು ಯಾವುದೂ ಇಲ್ಲ, ವ್ಯವಸ್ಥೆ ಯಾವುದೂ ಇಲ್ಲ. ಎಲ್ಲ ಜೇಬಿಂದಲೇ ಹಣ ಖರ್ಚು ಮಾಡಿ ನಮ್ಗೆ ಆಗ್ತಕ್ಕಂಥ ಲಾಭದ ಬಗ್ಗೆ ನಾವು ನೋಡಬೇಕು.
ಎರಡು ಪುಟ್ಟ ಪುಟ್ಟ ಅನುಮಾನಗಳಿದ್ದಾವೆ, ಕೇಳಿಬಿಡ್ತೀನಿ ನಿಮಗೆ. ಈಗ ನಾವು ಮಳೆ ನೀರು ಸಂಗ್ರಹ ಮಾಡ್ತೀವಿ, ಮನೆಗೊಂದು ಮುನ್ಸಿಪಾಲಿಟಿ ಕನೆಕ್ಷನ್ ಕೂಡ ಇದೆ, ಆ ಎರಡು ನೀರನ್ನು ಒಂದೇ ಟ್ಯಾಂಕಲ್ಲಿ ಬಿಡಕ್ಕೆ ಸಾಧ್ಯವಾ?
ತುಂಬ ಜನ ಇದನ್ನೇ ಕೇಳ್ತಾರೆ ಸರ್, ನಮ್ದು ಇರದೇ ಒಂದೇ ತೊಟ್ಟಿ, 5,000 ಲೀಟರ್ ತೊಟ್ಟಿ ಮುನ್ಸಿಪಲ್ ನೀರು ಬರ್ತಾ ಇದೆ, ಆದರೂ ಮಳೆ ನೀರಿನ ರುಚಿ ನೋಡ್ಬೇಕನ್ನೋ ಒಂದು ಆಸೆನೂ ಕೂಡ ಇದೆ.
ಏನ್ ಮಾಡ್ಬೇಕು
ಅಂತೇಳಿ. ಮುನ್ಸಿಪಲ್ ನೀರು ಅಂದ್ರೆ ಯಾವುದೇ ನೀರು ಇರ್ತಕ್ಕಂತ ತೊಟ್ಟಿಗೆ ಮಳೆ ನೀರು ಸಂಗ್ರಹಿಸಿದ್ರೆ ಮಳೆ ನೀರಿನ ಲೈಫ್ ಇರಲ್ಲ, ಹುಳ ಬಂದ್ಬಿಡ್ತದೆ.
ಅವಾಗ ಏನ್ ಮಾಡ್ಬೇಕು?
ಅದಕ್ಕೋಸ್ಕರ ನನ್ನ ಒಂದು ಸಲಹೆ ಏನು ಗೊತ್ತಾ, ಮಳೆಗಾಲದ ದಿನಗಳಲ್ಲಿ ನಮ್ಮ ಮುನ್ಸಿಪಲ್ ನೀರು ಬೇರೆ ಬೇರೆ ಮೂಲಗಳ ನೀರನ್ನ ಬಂದ್ ಮಾಡ್ಬಿಡಿ, ಮಳೆ ನೀರನ್ನ ಬಳಸಿ 6 ತಿಂಗಳು. ಈ ಮಳೆ ನೀರು ಖಾಲಿ ಆದ್ಮೇಲೆ ಮತ್ತೆ ಮುನ್ಸಿಪಲ್ ನೀರಿಗೆ ಹೋಗಿ, ಎರಡು ಬೆರೆಸೋದ್ರಿಂದ ಇದರದ್ದು ಕ್ವಾಲಿಟಿ ಸಿಕ್ಕತಿಲ್ಲ. ಬೇಗ ಎಷ್ಟೋ ಕಡೆ ನೋಡ್ತಾ ಇದೀವಿ, ಮಳೆ ನೀರು ತೊಟ್ಟಿನೂ ಮಾಡಿದ್ದಾರೆ, ಮತ್ತೆ ಮುನ್ಸಿಪಲ್ ನೀರು ಸೇರಿಸೋದ್ರಿಂದ ನೀರಿನ ಲೈಫ್ ಕಮ್ಮಿ ಆಗ್ತಾ ಬರುತ್ತೆ.
ಎರಡು ಬೇರೆ ತೊಟ್ಟಿ ಮಾಡ್ಕೊಂಡ್ರು ಆಗುತ್ತಾ?
ಹೌದು, ಎರಡು ಬೇರೆ ಬೇರೆ ಮಾಡ್ಕೊಂಡ್ರೆ ಬಹಳಷ್ಟು ಒಳ್ಳೇದು.
ಇನ್ನೊಂದು ಹಳೆ ಬಾಕಿ ಪ್ರಶ್ನೆ, ತಾರ್ಸಿಯಲ್ಲಿ ನಾವು ನೀರನ್ನ ಸಂಗ್ರಹ ಮಾಡ್ತೀವಿ, ಹಕ್ಕಿ ಪಕ್ಷಿ ಕಾಗೆ ಗುಬ್ಬಿ ಇವೆಲ್ಲ ಬಂದು ಕೂತು ಅಲ್ಲೇನಾದ್ರೂ ಹೊಲಸು ಮಾಡಿದ್ರೆ ಏನ್ ಮಾಡೋದು ನೀರು ಸಂಗ್ರಹ?
ಈಗ ನಾವು ಏನೇ ಹೇಳಿರ್ತೀವಿ, ಚಪ್ಪಲಿ ಹಾಕ್ಬೇಡಿ,
ನಾವು ಚಪ್ಪಲಿ ಹಾಕೊಂಡೆ ಹೋಗ್ತೀವಿ, ಕಾಗೆ ಬಂದು ಕೂತ್ಕೋಬೇಡ ಅಂತಾಗುತ್ತಾ?
ಅದಕ್ಕೋಸ್ಕರವಾಗಿ ನಾವು ಇಲ್ಲಿ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ, ಫಸ್ಟ್ ಫ್ಲಶ್ ಅಂತ, ಮೊದಲ ತೊಳೆತದ ನೀರನ್ನು ಹೊರಗೋಗ್ತಕ್ಕಂಥ ಒಂದು ವ್ಯವಸ್ಥೆ. ಪ್ರತಿ ಸಾರಿಗೂ ಮಳೆ ಬಂದಾಗ ಟೆರೇಸ್ ಮೇಲೆ ಹಕ್ಕಿ ಪಕ್ಷಿಗಳು ಗಲೀಜು ಮಾಡಿರೋದಾಗ್ಬೋದು, ಧೂಳು ಬಿದ್ದಿರೋದಾಗ್ಬೋದು, ಒಂದು ಸಾಮಾನ್ಯವಾಗಿ ಒಂದು 100 ಲೀಟರ್ ನೀರನ್ನ ಹೊರಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ, ಬಿಡಬೇಕು. ಅದಕ್ಕೋಸ್ಕರವಾಗಿ ಅಂತ ಒಂದು ವ್ಯವಸ್ಥೆ ನಾವು ಮಾಡಿರ್ತೀವಿ, ಒಂದು ಕಂಟ್ರೋಲ್ ಅಂತ ಆಗ್ತೀವಿ. ಪ್ರತಿ ಸಾರಿ ಬಂದಾಗ 100 ಲೀಟರ್ ನೀರು ಹೊರಗಡೆ ಹೋದ್ಮೇಲೆ ಆ ಹಕ್ಕಿ ಪಕ್ಷಿಗಳು ಗಲೀಜು ಮಾಡಿರೋದು ಈ ನೀರಲ್ಲಿ ಹೋಗ್ಬಿಡ್ತದೆ. ನೆಕ್ಸ್ಟ್ ಬರ್ತಕ್ಕಂಥ ನೀರು ಶುದ್ಧವಾದ ನೀರು, ಅದನ್ನು ಮತ್ತೆ ಫಿಲ್ಟರ್ ಮಾಡಲಿಕ್ಕೆ ಈ ಥರ ಫಿಲ್ಟರ್ಗಳಿಂದ ಫಿಲ್ಟರ್ ಆಗಿ ಮತ್ತೆ ಬರ್ತಕ್ಕಂಥ ನೀರು ಶುದ್ಧವಾದ ನೀರು. ಹಾಗಾಗಿ ನಾವು ಯಾವ ಥರ ಕ್ವಾಲಿಟಿ ಫಿಲ್ಟರ್ ಹಾಕಿದ್ದೀವಿ ಅನ್ನೋಕ್ಕಿಂತಲೂ ಮೊದಲು ನೀರನ್ನ ಹೊರಗೆ ಬಿಡ್ತಕ್ಕಂಥ ವ್ಯವಸ್ಥೆ ಭಾಳ ಇಂಪಾರ್ಟೆಂಟ್.
ಮಾಡಬೇಕು ಮಳೆ ನೀರಿನ ಸಂಗ್ರಹಣೆ, ಇದು ನಮ್ಮ ನಿಮ್ಮೆಲ್ಲರ ಹೊಣೆ.
ಭೂಮಿಗೆ ಇಂಗುವ ಜಲ ತುಂಬುವುದು ರೈತನಿಗೆ ಬಲ.
ಈಗ ಅರ್ಘ್ಯಂ ಸಂಸ್ಥೆಯವರು ನಮ್ಮ ಮಾಯದಂಥ ಮಳೆ ಕಾರ್ಯಕ್ರಮವನ್ನು ಪ್ರಾಯೋಜಿಸ್ತಾ ಇದೆ. ಈ ಮಳೆ ನೀರು ಕೊಯ್ಲಿಗೆ ಸಂಬಂಧಪಟ್ಟ ಹಾಗೆ ಸಹಾಯ ಇತ್ಯಾದಿಗಳಿದೆಯಾ, ಹೇಗೆ?
ಅರ್ಘ್ಯಂ ನಮಗೆ ಚಿತ್ರದುರ್ಗದ ಜನಗಳಿಗೆ ಗೊತ್ತಿದ್ದಾಗೆ ಸುಮಾರು 5 ವರ್ಷಗಳಿಂದಲೂ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಗೆ, ದಾವಣಗೆರೆ, ಬೇರೆ ರಾಜ್ಯದಲ್ಲಿ, ಭಾರತ ದೇಶಾದ್ಯಂತ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲೂ ಹಣಕಾಸಿನ ವ್ಯವಸ್ಥೆ ಎಲ್ಲೂ ಕೊಡ್ತಾ ಇಲ್ಲ. ಅರ್ಘ್ಯಂ ಮತ್ತು ನಮ್ಮ ರೈನ್ ವಾಟರ್ ಬೋರ್ಡ್ ಮುಖಾಂತರ 5 ಸರ್ಕಾರಿ ಶಾಲೆಗಳು ದತ್ತು ತಗೊಂಡು ಆ ಶಾಲೆಗಳಲ್ಲಿ ಮಳೆ ನೀರು ಕೊಯ್ಲು ಮಾಡಿ ಮಕ್ಕಳಿಗೆ ಮಳೆ ನೀರು ಕುಡಿಸ್ತಾ ಇದ್ದೇವೆ. ಸರ್ಕಾರದ ಬಿಸಿಯೂಟದ ಯೋಜನೆ ಕೂಡ ಈ ಮಳೆ ನೀರಿನಲ್ಲಿ ಆಗ್ತಾ ಇದೆ. ಅದು ಒಂದು ಸಂತೋಷದ ಸುದ್ದಿ ಅಂತ ಹೇಳ್ಬೋದು. ಇವತ್ತು ಈ ಶಾಲೆಗಳು ನೋಡಲಿಕ್ಕೆ ಬೇರೆ ರಾಜ್ಯದವರು ಬರ್ತಿದ್ದಾರೆ. ಈ ಥರ ನಮ್ಮ ಆಕಾಶವಾಣಿ ಮುಖಾಂತರ ಅರಿವು ಮೂಡಿಸ್ತಕ್ಕಂಥ ಹೆಚ್ಚಿಗೆ ಒತ್ತು ಕೊಡ್ತಾ ಇದೆ. ಲಿಟ್ರೇಚರ್ ಪುಸ್ತಕಗಳಾಗ್ಬೋದು ಈ ರೂಪದಲ್ಲಿ ನೆರವು ನೀಡ್ತಾ ಇದ್ದಾರೆ.
ಇವತ್ತು ದೇವರಾಜ ರೆಡ್ಡಿ ಅವರೇ, ನಾವು ಮೇಲ್ಛಾವಣಿಯಲ್ಲಿ ನೀರನ್ನು ಸಂಗ್ರಹ ಮಾಡೋದು ಹೇಗೆ ಅನ್ನೋದನ್ನು ಹಂತ ಹಂತವಾಗಿ ಒಂದು ಗಮನಿಸಿದೆ. ನಮ್ಮ ಕಾರ್ಯಕ್ರಮ ಮುಗಿಸುವ ಮುನ್ನ ಇನ್ನೇನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ?
ನಮ್ಮಲ್ಲಿ ಅನುಮಾನಗಳು ಏನೂ ಇಲ್ಲ. ಎಲ್ಲ ರಾಜ್ಯಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿದ್ದೇನೆ. ನಮ್ಮ ಜಿಲ್ಲೆ ಮಳೆ ನೀರಿನ ಕೊಯ್ಲು ವಿಷಯದಲ್ಲಿ ನಂಬರ್ ಒನ್ ಅಂತ ಹೇಳಲಿಕ್ಕೆ ನನಗೆ ಯಾವುದು ಮುಜುಗರ ಇಲ್ಲ.
ಚಿತ್ರದುರ್ಗದಲ್ಲಿ ಮಳೆ ಕಮ್ಮಿ ಆದರೂ
ಮಳೆ ನೀರು ರುಚಿ ನೋಡಿರ್ತಕ್ಕಂಥವ್ರ ಸಂಖ್ಯೆ ಸಾವಿರ ಜನ ಗಡಿ ದಾಟಿದ್ದಾರೆ. ಜನಗಳಿಗೆ ಅನುಮಾನಗಳು ಕೂಡ ಕಡಿಮೆ ಆಗ್ತಿದೆ. ನಮ್ಮ ಜಿಲ್ಲೆಗೆ ನೋಡಲಿಕ್ಕೆ ಬೇರೆಯವರು ಕೂಡ ಪ್ರವಾಸ ಬರ್ತಿದ್ದಾರೆ. ಇಲ್ಲಿ ಮನೆಗಳಿಗೆ ಹೆಂಗಾಗಿದೆ, ದೇವಸ್ಥಾನ, ಮಸೀದಿ, ಮಂದಿರ, ಸಾಕಷ್ಟು ಕಡೆ ಇಂಥ ಒಂದು ಪ್ರಯತ್ನಗಳಾಗಿದೆ. ಇದಕ್ಕೆ ಏನಾದರೂ ನಮಗೆ ಅನುಮಾನಗಳಿದ್ದರೆ ನೀರಿನ ಪರೀಕ್ಷೆನೇ ಒಂದು ಫೈನಲ್ ಅಂತ ಹೇಳ್ಬೋದು.
ಆಯಿತು, ಛಾವಣಿ ಆಯಿತು, ಪೈಪ್ ಆಯಿತು, ಟ್ಯಾಂಕ್ ಆಯಿತು, ಫಿಲ್ಟರ್ ಆಯಿತು, ಎಲ್ಲವೂ ಆಯಿತು. ಸಂಗ್ರಹಿಸಿದ ನೀರನ್ನು ಬಳಸುವ ಮೊದಲು ಒಂದು ಪರೀಕ್ಷೆ
ಮಾಡಬೇಕು. ಯಾಕೆಂದರೆ ನಮಗೆ ಡೌಟ್ಸ್ ಇದ್ದೇ ಇರ್ತದೆ. ಹಾಗಾಗಿ ನೀರಿನ ಪರೀಕ್ಷೆಗೆ ನಮ್ಮಲ್ಲಿ ಲ್ಯಾಬ್ಗಳಿದೆ. IIT ಅಂತಿದೆ, ಕೃಷಿ ತಂತ್ರಜ್ಞರ ಸಂಸ್ಥೆ ಅಂತಿದೆ, ಅಲ್ಲಿ ಪ್ರಯೋಗಾಲಯ ಆಗಿದೆ. ಆ ಲ್ಯಾಬಲ್ಲಿ ಒಂದು ಬಾಟಲ್ ನೀರು ತಗೊಂಡೋಗಿ ಅಲ್ಲಿ ಪರೀಕ್ಷೆ ಮಾಡಿಸಿ.
ಏನನ್ನ ಪರೀಕ್ಷೆ ಮಾಡ್ತಾರೆ?
ನೀರಿನ ಪರೀಕ್ಷೆ ಒಳಗೆ ಮಳೆ ನೀರಿನೊಳಗೆ ನಮಗೆ ಬ್ಯಾಕ್ಟೀರಿಯಾಸ್ ಪರೀಕ್ಷೆ, ಅಂದರೆ ಜೀವಾಣುಗಳೇನಾದರೂ ಇದೆಯಾ ಅನ್ನೋ ಒಂದು ಪರೀಕ್ಷೆ. ಅಲ್ಲಿ ಏನೂ ಇಲ್ಲ, ನೀರು ಕುಡಿಲಿಕ್ಕೆ ಯೋಗ್ಯವಾದ ಇದು ಅಂತಂದೇಳಿ ಸರ್ಟಿಫಿಕೇಟ್ ಸಿಕ್ಕ ತಕ್ಷಣ ನಾವು ಅದನ್ನ ಬಳಕೆ ಮಾಡಲಿಕ್ಕೆ ಯಾವುದು ಭಯ ಇಲ್ಲ. ಇಷ್ಟು ಮಾಡಿದ್ರೆ ಸಾಕು, ಶುದ್ಧವಾದಂಥ ನೀರು ಪ್ರತಿಯೊಬ್ಬರು ಅವ್ರ ಮನೆಯಲ್ಲೇ ಪಡೀಬಹುದು.
ಮಳೆ ನೀರು ಕೊಯ್ಲನ್ನು ಮಾಡಲಿ, ಅದರಲ್ಲೂ ಮೇಲ್ಛಾವಣಿಯಲ್ಲಿ ನೀರನ್ನು ಸಂಗ್ರಹ ಮಾಡಲಿ, ಪರೀಕ್ಷೆ ಮಾಡಿ ಕುಡಿದು ನೋಡಲಿ, ಶುದ್ಧ ನೀರಿನ ರುಚಿ ಹೇಗಿರುತ್ತೆ ಅಂತ ನಮ್ಮ ಕೇಳುಗರೆಲ್ಲ ಪರೀಕ್ಷೆ ಮಾಡಿ ಅನುಭವಿಸ್ಲಿ ಅಂತ ಹಾರೈಸನಂತೆ. ದೇವರಾಜ ರೆಡ್ಡಿ ಅವರೇ, ಇದುವರೆಗೆ ಮಳೆ ನೀರು ಕೊಯ್ಲು ಮೊದಲ ಭಾಗ ಮೇಲ್ಛಾವಣಿಯ ನೀರು ಸಂಗ್ರಹಣದ ಬಗ್ಗೆ ತುಂಬಾ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದೀರಿ. ನಮಸ್ಕಾರ.
ನಮಸ್ಕಾರ.
ಚಾವಡಿ ನೀರಾದರೇನು, ಜೋಪಡಿ ನೀರಾದರೇನು, ಜೋಪಾನ ಮಾಡಿದರೆ ಸುಖ ಜೀವನಕ್ಕೆ ಸೋಪಾನವಾಗದೇನು?
ಇದುವರೆಗೆ ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಮೇಲ್ಛಾವಣಿ ನೀರು ಕುಯಿಲು ಈ ಕುರಿತು ಮಳೆ ನೀರು ಕೊಯ್ಲು ತಜ್ಞ ಎನ್ಜೆ ದೇವರಾಜ ರೆಡ್ಡಿ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ಇನ್ನು ಇವತ್ತಿನ ಪ್ರಶ್ನೆ ಬರ್ಕೊಳ್ಳಿ. ಮಳೆ ನೀರು ಕುಯಿಲಿಗಾಗಿ ಮೇಲ್ಛಾವಣಿಯನ್ನು ಶುಭ್ರ ಮಾಡಿದ ಮೇಲೆ ಛಾವಣಿಗೆ ಏನನ್ನು ಲೇಪಿಸಬೇಕು? ಪ್ರಶ್ನೆ ಇನ್ನೊಂದ್ಸಲ, ಮಳೆ ನೀರು ಕುಯಿಲಿಗಾಗಿ ಮೇಲ್ಛಾವಣಿಯನ್ನು ಶುಭ್ರ ಮಾಡಿದ ಮೇಲೆ ಛಾವಣಿಗೆ ಏನನ್ನು ಲೇಪಿಸಬೇಕು? ನಿಮ್ಮ ಪತ್ರಗಳು ಮುಂದಿನ ಗುರುವಾರದೊಳಗೆ ನಮ್ಮನ್ನು ತಲುಪಬೇಕು. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ, ಆಕಾಶವಾಣಿ, ಕೆಳಗೋಟೆ, ಚಿತ್ರದುರ್ಗ. ಹೆಚ್ಚಿನ ಮಾಹಿತಿಗಾಗಿ ಎನ್ಜೆ ದೇವರಾಜ ರೆಡ್ಡಿ, ಅಂತರ್ಜಲ ಹಾಗೂ ಮಳೆ ನೀರು ಕೊಯ್ಲು ತಜ್ಞರು, ಜಿಯೋ ರೈನ್ ವಾಟರ್ ಬೋರ್ಡ್, ಚಿತ್ರದುರ್ಗ. ದೂರವಾಣಿ 9448125498. ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ. ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ, ಸಹಕಾರ ಎಸ್ ಉಷಾಲತಾ. ಮುಂದಿನ ವಾರ ಮತ್ತಿದೇ ಸಮಯಕ್ಕೆ ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ.
ಇಳಿದು ಬಾ ತಾಯಿ, ಇಳಿದು ಬಾ, ಇಳಿದು ಬಾ ತಾಯಿ, ಇಳಿದು ಬಾ.